ಆಕಾಶವಾಣಿ ವಾರ್ತೆಗಳು ಓದುತ್ತಿರುವರು ದೇವರಾಜ್. ಮುಖ್ಯಾಂಶಗಳು. ವಕ್ಫ್ ತಿದ್ದುಪಡಿ ಮಸೂದೆ 2025 ಸಂಸತ್ ಅಂಗೀಕರಿಸಿರುವುದು ಸಾಮಾಜಿಕ ನ್ಯಾಯದತ್ತ ಮಹತ್ವದ ಹೆಜ್ಜೆ, ಪ್ರಧಾನಿ ನರೇಂದ್ರ ಮೋದಿ. ಪೋರ್ಚುಗಲ್ ಪ್ರವಾಸ ಸಂಪನ್ನಗೊಳಿಸಿ ಸ್ಲೋವಾಕಿಯಾಗೆ ತೆರಳಿದ ರಾಷ್ಟಪತಿ ದ್ರೌಪದಿ ಮುರ್ಮು. ಕೃತಕ ಬುದ್ದಿಮತ್ತೆಯೇ ಹೊಸ ಕೈಗಾರಿಕಾ ಕ್ರಾಂತಿ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಐಎಸ್ಎಸ್ಎಫ್ ಶೂಟಿಂಗ್ ವಿಶ್ವಕಪ್ ಪುರುಷರ ಹಾಗೂ ಮಹಿಳಾ ವಿಭಾಗದ ಪ್ರತ್ಯೇಕ ಸ್ಪರ್ಧೆಗಳಲ್ಲಿ ಭಾರತಕ್ಕೆ ಚಿನ್ನ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದ ಪಂಜಾಬ್ ಕಿಂಗ್ಸ್ಗೆ 18 ರನ್ಗಳ ಜಯ. ವಕ್ಫ್ ತಿದ್ದುಪಡಿ ಮಸೂದೆ 2025 ಸಂಸತ್ ಅಂಗೀಕರಿಸಿರುವುದು ಸಾಮಾಜಿಕ ನ್ಯಾಯದತ್ತ ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ಖಾಸಗಿ ಸುದ್ದಿವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಮುಸ್ಲಿಮರು ಸೇರಿದಂತೆ ಎಲ್ಲ ಸಮುದಾಯದ ಹಿತಾಸಕ್ತಿಗಳನ್ನು ಈ ಕಾನೂನು ಪೂರೈಸುತ್ತಿದೆ. ಇದರ ಮೂಲಕ ವಕ್ಫ್ ಪಾವಿತ್ರತೆಯನ್ನು ಹಾಗೂ ಮಹಿಳೆಯರ ಮತ್ತು ಹಕ್ಕುಗಳ ಸಂರಕ್ಷಿಸಲಾಗುವುದು ಎಂದು ಹೇಳಿದರು.
ಸರ್ವ ಸಮಾಜ ಕೆ ಹಿತ ಮೇ, ಮುಸ್ಲಿಂ ಸಮಾಜ ಕೆ ಹಿತ ಮೇ ಏಕ್ ಶಾನದಾರ್ ಕಾನೂನ್ ಬನಾನೆ ಕೆ ಲಿಯೆ ಬಧಾಯಿ ದೇತಾ. ಅಬ್ ವಕ್ಫ್ ಕಿ ಪವಿತ್ರ ಭಾವನಾ ಕಿ ಭಿ ರಕ್ಷಾ ಹೋಗಿ ಔರ್ ಗರೀಬ್ ಪಸಬಂದಾ ಮುಸಲ್ಮಾನ್ ಮಹಿಳಾ ಬಚ್ಚೆ ಸಬ್ಕೆ ಹಕ್ ಭಿ ಮಹಫೂಜ್ ರಹೆಂಗೆ.
ಹಲವು ಜಾಗತಿಕ ಸವಾಲುಗಳ ಹೊರತಾಗಿ ಭಾರತ ಕಳೆದ ದಶಕದಲ್ಲಿ ವೇಗವಾಗಿ ಬೆಳವಣಿಗೆ ಸಾಧಿಸುತ್ತಿದ್ದು ತನ್ನ ಆರ್ಥಿಕತೆ ಗಾತ್ರವನ್ನು ದ್ವಿಗುಣಗೊಳಿಸಿದೆ ಎಂದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ಭಾರತದಿಂದ ಆಯ್ದ ಯುವಕರು ಮತ್ತು ಕಾಲೇಜುಗಳು ಅಭಿವೃದ್ಧಿಪಡಿಸಿದ ಪರಿಹಾರಗಳು ಮತ್ತು ಪರಿಕಲ್ಪನೆಗಳ ಸಂಕಲನವಾದ ಸಮಾಧಾನ ದಾಖಲೆಯನ್ನು ಅನಾವರಣಗೊಳಿಸಿದರು. ನವದೆಹಲಿಯಲ್ಲಿಂದು ನಡೆಯಲಿರುವ ನೌಕರ್ ಮಹಾಮಂತ್ರ ದಿವಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ನೌಕರ್ ಮಹಾಮಂತ್ರ ದಿವಸ್ ಎಂಬುದು ಜೈನ ಧರ್ಮದ ನೌಕರ್ ಮಹಾಮಂತ್ರ ಸಾಮೂಹಿಕ ಪಠಣ ಮೂಲಕ ಜನರನ್ನು ಒಗ್ಗೂಡಿಸಲು ಪ್ರಯತ್ನಿಸುವ ಆಧ್ಯಾತ್ಮಿಕ, ಸಾಮರಸ್ಯ ಮತ್ತು ನೈತಿಕ ಪ್ರಜ್ಞೆಯ ಸ್ಮರಣೀಯ ಆಚರಣೆಯಾಗಿದೆ. ಅಹಿಂಸೆ, ನಮ್ರತೆ ಮತ್ತು ಆಧ್ಯಾತ್ಮಿಕ ಉನ್ನತಿಯ ತತ್ವಗಳಲ್ಲಿ ಬೇರೂರಿರುವ ಈ ಮಂತ್ರವು ಜೀವಿಗಳ ಸದ್ಗುಣಿಗಳಿಗೆ ಗೌರವ ಸಲ್ಲಿಸುತ್ತದೆ ಮತ್ತು ಆಂತರಿಕ ಪರಿವರ್ತನೆಗೆ ಪ್ರೇರಣೆ ನೀಡುತ್ತದೆ. ಈ ದಿನ ಎಲ್ಲಾ ವ್ಯಕ್ತಿಗಳು ಸ್ವಯಂ ಶುದ್ದೀಕರಣ, ಸಹಿಷ್ಣುತೆ ಮತ್ತು ಸಾಮೂಹಿಕ ಯೋಗಕ್ಷೇಮ ಮೌಲ್ಯಗಳನ್ನು ಪ್ರತಿಬಿಂಬಿಸಲು ಪ್ರೋತ್ಸಾಹಿಸುತ್ತದೆ. 108 ಹೆಚ್ಚು ದೇಶಗಳು ಜನರು ಶಾಂತಿ ಮತ್ತು ಒಗ್ಗೂಟಿನ ಈ ಜಾಗತಿಕ ಮಂತ್ರಕ್ಕೆ ಒಗ್ಗೂಡಲಿದ್ದಾರೆ. ಪೋರ್ಚುಗಲ್ ಪ್ರವಾಸವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿದ ನಂತರ ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಮುಂಜಾನೆ ಸ್ಲೋವಾಕಿಯಾ ರಾಜಧಾನಿ ಬ್ರಸ್ಲಿಯಾಗೆ ತಲುಪಿದರು. 27 ವರ್ಷಗಳಲ್ಲಿ ಭಾರತದ ರಾಷ್ಟಪತಿ ಒಬ್ಬರು ಮೊದಲ ಬಾರಿಗೆ ಪೋರ್ಚುಗಲ್ ಭೇಟಿ ನೀಡುತ್ತಿದ್ದಾರೆ. ರಾಷ್ಟಪತಿ ಭೇಟಿ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪಶ್ಚಿಮ ವಲಯದ ಕಾರ್ಯದರ್ಶಿ ತನ್ಮಯ್ ಲಾಲ್ ಪೋರ್ಚುಗಲ್ ಪ್ರಧಾನಿ ಲೂಯಿಸ್ ಮೊಂಟ್ರೆಗೋ ಅವರೊಂದಿಗೆ ರಾಷ್ಟಪತಿಗಳು ನಡೆಸಿದ ಸಭೆ ಫಲಪ್ರದವಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಕೃಷಿ ಸಚಿವ ಹಾಗೂ ರೈತ ಕಲ್ಯಾಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನೇಪಾಳದಲ್ಲಿ ಇಂದು ನಡೆಯಲಿರುವ 3ನೇ ಬಿಮ್ಸ್ಟಿಕ್ ಕೃಷಿ ಸಚಿವರ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಕೃಷಿ ಸಚಿವಾಲಯ ತಿಳಿಸಿದೆ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ನೇಪಾಳ ಪ್ರಧಾನಿ ಕೆಪಿ ಶರ್ಮಾ ಓಲಿ ಹಾಗೂ ಕೃಷಿ ಮತ್ತು ಜಾನುವಾರು ಅಭಿವೃದ್ಧಿ ಸಚಿವ ರಾಮನಾಥ್ ಅಧಿಕಾರಿ ಅವರನ್ನು ಭೇಟಿ ಮಾಡಲಿದ್ದಾರೆ ಎಂದು ತಿಳಿಸಿದೆ. ತಮ್ಮ ಭೇಟಿಯ ಸಮಯದಲ್ಲಿ ಅವರು ಕೃಷಿ ಕ್ಷೇತ್ರದಲ್ಲಿ ಸಹಕಾರ ಕುರಿತು ಉಭಯ ರಾಷ್ಟಗಳ ನಡುವಿನ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ. ಬಳಿಕ ಸಚಿವರು ಭೂತಾನಿನ ಕೃಷಿ ಮತ್ತು ಜಾನುವಾರಿನ ಸಚಿವರೊಂದಿಗೆ ದ್ವಿಪಕ್ಷೀಯ ಸಭೆಯನ್ನು ನಡೆಸಲಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿ ಸಭೆ ಇಂದು ಮುಕ್ತಾಯಗೊಳ್ಳಲಿದೆ. ರೆಪೋ ದರ ಜೊತೆಗೆ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಬೆಳವಣಿಗೆ ದರ, ಹಣದುಬ್ಬರ ಸ್ಥಿತಿ, ಸಿಪಿಐ ಹಣದುಬ್ಬರ, ಭಾರತೀಯ ಆರ್ಥಿಕತೆಯ ಜಿಡಿಪಿ ಬೆಳವಣಿಗೆಯ ಮುನ್ನೋಟದ ಬಗ್ಗೆಯೂ ಮಾತನಾಡಲಿದ್ದಾರೆ. ಹಣಕಾಸು ನೀತಿ ಸಮಿತಿ ಸಭೆ 7 ಪ್ರಾರಂಭವಾಯಿತು. ಆರ್ಬಿಐ ಪ್ರಕಟಣೆಯನ್ನು ಆರ್ಬಿಐ ಅಧಿಕೃತ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರ ಮಾಡಲಾಗುತ್ತಿದೆ. ಪ್ರಮುಖ ಘೋಷಣೆಯ ನಂತರ ಆರ್ಬಿಐ ಗವರ್ನರ್ ಪತ್ರಿಕಾಗೋಷ್ಠಿ ನಡೆಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
ನಂಬಿಕೆ, ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ.
ಪ್ರದೇಶ ಸಮಾಚಾರದಲ್ಲಿ ಆಲಿಸಿ ಕರ್ನಾಟಕದ ಸಮಗ್ರ ಸುದ್ದಿಗಳ ಹೂರಣ.
ನಮ್ಮ ಎಕ್ಸ್ ಖಾತೆ @AIRNews_BANG,
ಫೇಸ್ಬುಕ್ ಖಾತೆ AIR RNU Bengaluru, ಇನ್ಸ್ಟಾಗ್ರಾಂನ RNU Bengaluru ಖಾತೆಯನ್ನು ಅನುಸರಿಸಿ.
ಹೆಚ್ಚಿನ ಸುದ್ದಿಗಾಗಿ ಇಂದೇ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಿ.
ಕೃತಕ ಬುದ್ದಿಮತ್ತೆಯೇ ಹೊಸ ಕೈಗಾರಿಕಾ ಕ್ರಾಂತಿಯಾಗಿದೆ ಎಂದು ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ದೆಹಲಿಯಲ್ಲಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಯುಐಡಿಎಐ ಆಯೋಜಿಸಿದ ಪಾಲುದಾರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವರು, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯದೊಂದಿಗೆ ಕೃತಕ ಬುದ್ದಿಮತ್ತೆಯನ್ನು ಸಂಯೋಜಿಸುವ ಕುರಿತು ಪಾಲುದಾರರು ವಿಚಾರಗಳನ್ನು ಹಂಚಿಕೊಳ್ಳಲು ಕರೆ ನೀಡಿದ್ದರು. ಆಧಾರ್ ಅನೇಕ ಉಪಕ್ರಮಗಳ ಆಧಾರವಾಗಿದೆ. ಜೀವನವನ್ನು ಮತ್ತಷ್ಟು ಸುಧಾರಿಸುವತ್ತ ಕೇಂದ್ರ ಸರ್ಕಾರವು ಪ್ರಾಥಮಿಕ ಗಮನ ಹೊಂದಿದೆ ಎಂದ ಅವರು, ಆಧಾರ್ ಮುಖ ದೃಢೀಕರಣ ಉದಾಹರಣೆಯನ್ನು ಮತ್ತು ಅದು ಹೇಗೆ ಸಕ್ರಿಯಗೊಳ್ಳುತ್ತದೆ ಎಂಬುದನ್ನು ವಿವರಿಸಿದರು. ಸುಮಾರು 750 ಹಿರಿಯ ನೀತಿ ನಿರೂಪಕರು, ತಜ್ಞರು, ತಂತ್ರಜ್ಞರು ಮತ್ತು ವೃತ್ತಿಪರರು ಆಧಾರ್ ಸಂವಾದದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ವೇಳೆ ಸುರಕ್ಷಿತ ಡಿಜಿಟಲ್ ದೃಢೀಕರಣ ಮತ್ತು ಕ್ಯೂಆರ್ ಕೋಡ್ ಆಧಾರಿತ ದತ್ತಾಂಶ ಹಂಚಿಕೆಗಾಗಿ ನೂತನ ಆಧಾರ್ ಆಪ್ ಅನ್ನು ಯುಐಡಿಎಐ ಅನಾವರಣಗೊಳಿಸಿದೆ. ಸರ್ಕಾರವು ತನ್ನ ನೋಡಲ್ ಸಂಸ್ಥೆ ಮೂಲಕ ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ 100 ಲಕ್ಷ ಬೇಲ್ ಹತ್ತಿಯನ್ನು ಖರೀದಿಸಿದೆ. ಈ ಖರೀದಿಯು ಒಟ್ಟು ಹತ್ತಿಯ 263 ಲಕ್ಷ ಬೇಲ್ಗಳಲ್ಲಿ 38% ಮತ್ತು ದೇಶದಲ್ಲಿ ಅಂದಾಜು ಒಟ್ಟು ಹತ್ತಿಯ ಉತ್ಪಾದನೆ 294.25 ಲಕ್ಷ ಬೇಲ್ಗಳಲ್ಲಿ 34% ಹೊಂದಿದೆ. ತೆಲಂಗಾಣವು 40 ಲಕ್ಷ ಬೇಲ್ಗಳೊಂದಿಗೆ ಅತಿ ಹೆಚ್ಚು ಖರೀದಿ ದಾಖಲಿಸಿದ್ದು, 30 ಲಕ್ಷ ಬೇಲ್ಗಳೊಂದಿಗೆ ಮಹಾರಾಷ್ಟವು 14 ಲಕ್ಷ ಬೇಲ್ಗಳೊಂದಿಗೆ ಗುಜರಾತ್ ಹೆಚ್ಚು ಬೇಲ್ ಖರೀದಿಸುವ ರಾಜ್ಯಗಳಾಗಿದೆ. ಇನ್ನು ಕರ್ನಾಟಕ, ಮಧ್ಯಪ್ರದೇಶ, ಆಂಧ್ರ, ಒಡಿಶಾ ಗಮನಾರ್ಹ ಖರೀದಿ ಕಂಡುಬಂದಿದೆ. ಚೀನಾದಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳಿನ ಮೇಲಿನ ಶೇಕಡ 104% ಸುಂಕಗಳು ಇಂದು ಜಾರಿಗೆ ಬರಲಿವೆ ಎಂದು ಅಮೆರಿಕ ತಿಳಿಸಿದೆ. ಆರಂಭದಲ್ಲಿ ಅಧ್ಯಕ್ಷ ಟ್ರಂಪ್ ಪ್ರತಿ ಸುಂಕ ಪ್ಯಾಕೇಜ್ನ ಭಾಗವಾಗಿ ಚೀನಾ ಶೇಕಡ 34% ಸುಂಕ ಹೆಚ್ಚಳವನ್ನು ಎದುರಿಸಬೇಕಾಗಿತ್ತು. ಆದಾಗ್ಯೂ ಅಮೆರಿಕ ಸರಕುಗಳ ಮೇಲೆ ಶೇಕಡ 34% ಪ್ರತಿಕಾರಕ ಸುಂಕವನ್ನು ವಿಧಿಸುವ ಭರವಸೆಯನ್ನು ಹಿಂತೆಗೆದುಕೊಳ್ಳಲು ಚೀನಾ ನಿರಾಕರಿಸಿದ ನಂತರ ಅಮೆರಿಕ ಅಧ್ಯಕ್ಷರು ಹೆಚ್ಚುವರಿ ಶೇಕಡ 50% ಸುಂಕಗಳನ್ನು ಸೇರಿಸುವ ಮೂಲಕ ಪರಿಸ್ಥಿತಿಯನ್ನು ಉಲ್ಬಣಗೊಳಿಸಿದರು. ಇದು ಚೀನಾ ಮೇಲಿನ ಒಟ್ಟು ಸುಂಕವನ್ನು ಶೇಕಡ 84% ಏರಿಸಿದೆ. ಭಾರತ ಸುಂಕಗಳ ಸರಕುಗಳ ಮೇಲೆ ಅಮೆರಿಕ ವಿಧಿಸಿರುವ ಪ್ರತಿ ಸುಂಕಗಳ ಬಗ್ಗೆ ಎಚ್ಚರಿಕೆಯಿಂದ ವಿಶ್ಲೇಷಣೆ ನಡೆಸಬೇಕು ಎಂದು ಕೇಂದ್ರ ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಅಭಿಪ್ರಾಯಪಟ್ಟಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಂಕಗಳ ಬಗ್ಗೆ ಯಾವುದೇ ಆತುರ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಬದಲಾಗುತ್ತಿರುವ ಬೆಳವಣಿಗೆಗಳು ಸ್ಪಷ್ಟ ರೂಪ ತಿಳಿಯಲು ಅವಕಾಶ ನೀಡಬೇಕು ಎಂದರು. ಮ್ಯಾನ್ಮಾರ್ನಲ್ಲಿ ಸಂಭವಿಸಿದ 7.7 ತೀವ್ರತೆಯ ಭೂಕಂಪದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 3,645 ಏರಿಕ್ಕಿದೆ. ಈವರೆಗೆ 5,017 ಜನರು ಗಾಯಗೊಂಡಿದ್ದು 148 ಜನರು ನಾಪತ್ತೆಯಾಗಿದ್ದಾರೆ ಎಂದು ಮ್ಯಾನ್ಮಾರ್ ಆಡಳಿತ ಮಂಡಳಿ ಮಾಹಿತಿ ನೀಡಿದೆ. ದೇಶದಿಂದ 5 ಲಕ್ಷಕ್ಕೂ ಹೆಚ್ಚು ಜನರಿಗೆ ಜೀವ ಉಳಿಸುವ ಆರೋಗ್ಯ ಸೇವೆಗಳು ಲಭ್ಯವಿಲ್ಲ ಎಂದು ವಿಶ್ವಸಂಸ್ಥೆ ಮಾನವೀಯ ವ್ಯವಹಾರಗಳ ಸಮನ್ವಯ ಕಚೇರಿ ವರದಿ ಮಾಡಿದೆ. ಈತನ್ಮಧ್ಯೆ ಭಾರತ ತನ್ನ ನೆರೆಹೊರೆಯ ಮೊದಲು ಪೂರ್ವಕ್ಕೆ ಕ್ರಮ ನೀತಿಗಳಿಗೆ ಅನುಗುಣವಾಗಿ ಆಪರೇಷನ್ ಬ್ರಹ್ಮ ಪ್ರಾರಂಭಿಸಿ ವಿಪತ್ತಿಗೆ ಪ್ರತಿಕ್ರಿಯಿಸಿದ ಮೊದಲ ರಾಷ್ಟವಾಗಿದೆ. ಕಾರ್ಯಾಚರಣೆಯಡಿಯಲ್ಲಿ ಭಾರತ ಮ್ಯಾನ್ಮಾರ್ಗೆ ವೈದ್ಯಕೀಯ ಮತ್ತು ಪರಿಹಾರ ಸಾಮಗ್ರಿಗಳನ್ನು ರವಾನಿಸಿದೆ. ಅರ್ಜೆಂಟೀನಾದಲ್ಲಿ ನಡೆಯುತ್ತಿರುವ ಐಎಸ್ಎಸ್ಎಫ್ ಶೂಟಿಂಗ್ ವಿಶ್ವಕಪ್ನ ಪುರುಷರ 25 ಮೀಟರ್ ರ್ಯಾಪಿಡ್ ಫೈರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಭಾರತ ವಿಜಯವೀರ್ ಸಿಧು ಚಿನ್ನದ ಪದಕ ಗೆದ್ದಿದ್ದಾರೆ. ಆ ಮೂಲಕ ಪ್ರತಿಷ್ಠಿತ ಟೂರ್ನಿಯ ಸ್ಪರ್ಧೆಯಲ್ಲಿ ಚಿನ್ನ ಗೆದ್ದ ಮೊದಲ ಭಾರತೀಯರಾಗಿದ್ದಾರೆ. ಮಹಿಳಾ ವಿಭಾಗದ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಭಾರತದ ಸುರಚಿ ಸಿಂಗ್ ಚಿನ್ನ ಗೆದ್ದಿದ್ದಾರೆ. ಈ ಎರಡು ಪದಕಗಳ ಬಳಿಕ ಭಾರತ ಟೂರ್ನಿಯಲ್ಲಿ ಒಟ್ಟು 4 ಚಿನ್ನ 1 ಬೆಳ್ಳಿ 1 ಕಂಚಿನ ಪದಕದೊಂದಿಗೆ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ. ಚಂಡೀಗಢದಲ್ಲಿ ಕಳೆದ ರಾತ್ರಿ ನಡೆದ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ 220 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 18 ರನ್ಗಳಿಂದ ಪರಾಭವಗೊಳಿಸಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 219 ರನ್ ಗಳಿಸಿತು. ಪಂಜಾಬ್ ಪರ ಪ್ರಿಯಾಶ್ ಆರ್ಯ 103 ರನ್, ಶಶಾಂಕ್ ಸಿಂಗ್ ಅಜಯ್ 52 ರನ್ ಗಳಿಸುವ ಮೂಲಕ ತಂಡ ಬೃಹತ್ ಮೊತ್ತ ಕಲೆಹಾಕುವಲ್ಲಿ ನೆರವಾದರು. ಚೆನ್ನೈ ಪರ ಲಾಕಿ ಫರ್ಗೂಸ್ 2 ವಿಕೆಟ್ ಪಡೆದರು. ಇದಕ್ಕೆ ಉತ್ತರವಾಗಿ ಚೆನ್ನೈ ಸೂಪರ್ ಕಿಂಗ್ಸ್ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 201 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಚೆನ್ನೈ ಪರ ಡಿವಾನ್ ಕಾನ್ವೆ 69 ರನ್ ಗಳಿಸಿದರು. ಪಂಜಾಬ್ ಪರ ಖಲೀಲ್ ಅಹಮದ್, ರವಿಚಂದ್ರನ್ ಅಶ್ವಿನ್ ತಲಾ 2 ವಿಕೆಟ್ ಪಡೆದರು. ಅಹಮದಾಬಾದ್ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ರಾಜಸ್ಥಾನ ತಂಡಗಳು ಸೆಣಸಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಕ್ಫ್ ತಿದ್ದುಪಡಿ ಮಸೂದೆ 2025 ಸಂಸತ್ ಅಂಗೀಕರಿಸಿರುವುದು ಸಾಮಾಜಿಕ ನ್ಯಾಯದತ್ತ ಮಹತ್ವ ಹೆಜ್ಜೆ, ಪ್ರಧಾನಿ ನರೇಂದ್ರ ಮೋದಿ. ಪೋರ್ಚುಗಲ್ ಪ್ರವಾಸ ಸಂಪನ್ನಗೊಳಿಸಿ ಸ್ಲೋವಾಕಿಯಾಗೆ ತೆರಳಿದ ರಾಷ್ಟಪತಿ ದ್ರೌಪದಿ ಮುರ್ಮು. ಕೃತಕ ಬುದ್ದಿಮತ್ತೆಯೇ ಹೊಸ ಕೈಗಾರಿಕಾ ಕ್ರಾಂತಿ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಐಎಸ್ಎಸ್ಎಫ್ ಶೂಟಿಂಗ್ ವಿಶ್ವಕಪ್ ಪುರುಷ ಹಾಗೂ ಮಹಿಳಾ ವಿಭಾಗದ ಪ್ರತ್ಯೇಕ ಸ್ಪರ್ಧೆಗಳಲ್ಲಿ ಭಾರತಕ್ಕೆ ಚಿನ್ನ. ಐಪಿಎಲ್ 220 ಕ್ರಿಕೆಟ್ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ 18 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.